ಅಧ್ಯಾಯ 42. ಕುವಲಯ ಪೀಡ ಎನ್ನುವ ಆನೆಯ ಸಂಹಾರ. ಸ್ನಾನ ಮಾಡಿ ಬೆಳಗಿನ ವಿಧಿಗಳನ್ನು ಮುಗಿಸಿದ ಕೃಷ್ಣ ಮತ್ತು ಬಲರಾಮರಿಗೆ ಮಲ್ಲರಂಗದಲ್ಲಿ ನಗಾರಿಗಳನ್ನು ಬಾರಿಸಿದ ಶಬ್ದವು ಕೇಳಿತು. ತಮಾಷೆಯನ್ನು ನೋಡಲು ಅಲ್ಲಿಗೆ ಹೋಗಲು ಕೂಡಲೇ ಸಿದ್ಧರಾದರು. ಕೃಷ್ಣ ಮತ್ತು ಬಲರಾಮರು ಮಲ್ಲ ಶಿಬಿರದ ಹೆಬ್ಬಾಗಿಲಿಗೆ ಬಂದಾಗ ಉಸ್ತುವಾರಿಗಾರನೊಬ್ಬನು ಕುವಲಯ ಪೀಡ ಎನ್ನುವ ದೊಡ್ಡ ಆನೆಯನ್ನು ನೋಡಿಕೊಳ್ಳುತ್ತಿದ್ದುದನ್ನು ಕಂಡರು. ಉಸ್ತುವಾರಿಗಾರನು ಉದ್ದೇಶಪೂರ್ವಕವಾಗಿಯೇ ಆನೆಯನ್ನು ಹೆಬ್ಬಾಗಿಲಿನ ಮುಂದೆ ನಿಲ್ಲಿಸಿ ಅವರ ದಾರಿಗೆ ಅಡ್ಡಗಟ್ಟಿದನು. ಉಸ್ತುವಾರಿಗಾರನ ಉದ್ದೇಶವು ಕೃಷ್ಣನಿಗೆ ಅರ್ಥವಾಯಿತು. ಆನೆಯೊಡನೆ ಹೋರಾಡುವ ಮುನ್ನ ಉಡುಪನ್ನು ಸರಿಪಡಿಸಿಕೊಂಡು ಸಿದ್ಧನಾದನು. ಮೇಘನಾದದಂತಹ ಧ್ವನಿಯಲ್ಲಿ ಬಹುಗಂಭೀರವಾಗಿ ಉಸ್ತುವಾರಿಗಾರನಿಗೆ ಹೀಗೆ ಹೇಳಿದನು. ನೀಚ ಉಸ್ತುವಾರಿಗಾರನೇ, ದಾರಿಯನ್ನು ಬಿಟ್ಟು ನಾನು ಬಾಗಿಲಲ್ಲಿ ಹೋಗಲು ಅವಕಾಶ ಮಾಡಿಕೊಡು. ನನ್ನ ದಾರಿಗೆ ಅಡ್ಡ ಬಂದರೆ ನಿನ್ನನ್ನೂ ನಿನ್ನ ಆನೆಯನ್ನೂ ಯಮನ ಮನೆಗೆ ಕಳುಹಿಸುತ್ತೇನೆ. ಕೃಷ್ಣನಿಂದ ಅಪಮಾನಿತನಾದ ಉಸ್ತುವಾರಿಗಾರನಿಗೆ ಬಹುಕೋಪ ಬಂದಿತು. ಆಗಲೇ ಯೋಜಿಸಿದ್ದ ಹಾಗೆ ಸವಾಲೊಡ್ಡುವ ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಆನೆಯನ್ನು ಪ್ರಚೋದಿಸಿದನು. ಆನೆಯು ತಪ್ಪಿಸಿಕೊಳ್ಳಲಾಗದ ಸಾವಿನಂತೆ ಕೃಷ್ಣನತ್ತ ಸಾಗಿ ಬಂದಿತು. ಅದು ವೇಗವಾಗಿ ಅವನೆಡೆಗೆ ಬಂದು ತನ್ನ ಸೊಂಡಿಲಿನಲ್ಲಿ ಅವನನ್ನು ಹಿಡಿಯಲು ಪ್ರಯತ್ನಿಸಿತು. ಆದರೆ ಕೃಷ್ಣನು ಬಹುಕೌಶಲದಿಂದ ಆನೆಯ ಹಿಂದಕ್ಕೆ ಹೋದನು. ತನ್ನ ಸೊಂಡಿಲಿನವರೆಗೆ ಮಾತ್ರ ಆನೆಗೆ ಕಾಣುತ್ತಿತ್ತು. ತನ್ನ ಕಾಲಿನ ಹಿಂದೆ ಅವಿತುಕೊಂಡಿದ್ದ ಕೃಷ್ಣನು ಅದಕ್ಕೆ ಕಾಣಲಿಲ್ಲ. ಆದರೂ ತನ್ನ ಸೊಂಡಿಲಿನಲ್ಲಿ ಅವನನ್ನು ಹಿಡಿದುಕೊಳ್ಳಲು ಯತ್ನಿಸಿತು. ಆನೆಯ ಬಾಲವನ್ನು ಹಿಡಿದು ಕೃಷ್ಣನು ಅದನ್ನು ಎಳೆಯಲು ಪ್ರಾರಂಭಿಸಿದ. ಕ್ಷುದ್ರ ಸರ್ಪವೊಂದನ್ನು ಗರುಡನು ಎಳೆದಾಡುವಂತೆ ಅಸಾಧಾರಣ ಬಲದಿಂದ 25 ಗಜಗಳಷ್ಟು ದೂರವಾದರೂ ಅದನ್ನು ಎಳೆದುಕೊಂಡು ಹೋದ. ತನ್ನ ಬಾಲ್ಯದಲ್ಲಿ ಕರುವಿನ ಬಾಲ ಹಿಡಿದು ಎಳೆಯುತ್ತಿದ್ದಂತೆ ಆನೆಯನ್ನು ಇತ್ತಲಿಂದತ್ತ ಬಲದಿಂದ ಎಡಕ್ಕೆ ಕೃಷ್ಣನು ಎಳೆದನು. ಇದಾದ ನಂತರ ಕೃಷ್ಣನು ಆನೆಯ ಮುಂಭಾಗಕ್ಕೆ ಹೋಗಿ ಅದರ ಮುಖಕ್ಕೆ ಬಲವಾಗಿ ಪೆಟ್ಟನ್ನು ಕೊಟ್ಟನು. ಅನಂತರ ಅವನು ಆನೆಯ ದೃಷ್ಟಿಯಿಂದ ಮರೆಯಾಗಿ ಅದರ ಹಿಂಭಾಗಕ್ಕೆ ಹೋದನು. ಅನಂತರ ಕೃಷ್ಣನು ಆನೆಯ ಎರಡೂ ಕಾಲುಗಳ ಮುಂದೆ ನೆಲದ ಮೇಲೆ ಮಲಗಿ ಅದು ಮುಗ್ಗರಿಸಿ ಬೀಳುವಂತೆ ಮಾಡಿದನು. ಕೃಷ್ಣನು ಕೂಡಲೇ ಎದ್ದು ಬಿಟ್ಟನು. ಅವನು ಇನ್ನೂ ನೆಲದ ಮೇಲೆ ಮಲಗಿದ್ದಾನೆ ಎಂದು ಭಾವಿಸಿ ಆನೆಯು ಒಂದು ದಂತವನ್ನು ನೆಲಕ್ಕೆ ಚುಚ್ಚಿ ಅವನ ದೇಹದೊಳಗೆ ನುಗ್ಗಿಸಲು ಪ್ರಯತ್ನಿಸಿತು. ಆನೆಗೆ ಕಿರುಕುಳವಾಗಿ ಕೋಪ ಬಂದಿದ್ದರೂ ಅದರ ಮೇಲೆ ಕುಳಿತಿದ್ದ ಮಾವುತನು ಅದನ್ನು ಇನ್ನೂ ರೊಚ್ಚಿಗೆಬ್ಬಿಸಲು ಪ್ರಯತ್ನಿಸಿದನು. ಆನೆಯು ಹುಚ್ಚಾಗಿ ಕೃಷ್ಣನತ್ತ ಓಡಿತು. ಅದು ತನಗೆ ಸಿಕ್ಕುವಷ್ಟು ಹತ್ತಿರ ಬರುತ್ತಲೇ ಕೃಷ್ಣನು ಆನೆಯ ಸೊಂಡಿಲನ್ನು ಹಿಡಿದು ಕೆಳಕ್ಕೆ ಜಗ್ಗಿದನು. ಆನೆಯೂ ಉಸ್ತುವಾರಿಗಾರನೂ ಕೆಳಕ್ಕೆ ಬಿದ್ದಾಗ ಕೃಷ್ಣನು ಆನೆಯ ಬೆನ್ನಿನ ಮೇಲೆ ಹಾರಿ ಅದನ್ನು ಮುರಿದನು ಮತ್ತು ಉಸ್ತುವಾರಿಗಾರನನ್ನು ಕೊಂದನು. ಆನೆಯನ್ನು ಕೊಂದ ನಂತರ ಕೃಷ್ಣನು ಒಂದು ದಂತವನ್ನು ಭುಜದ ಮೇಲಿಟ್ಟುಕೊಂಡನು. ಬೆವರು ಹನಿಗಳಿಂದ ಅಲಂಕೃತವಾಗಿ ಆನೆಯ ರಕ್ತವನ್ನು ಅವನ ಮೇಲೆ ಚುಮುಕಿಸಿದಂತೆ ಕಾಣುತ್ತಿದ್ದ ಕೃಷ್ಣನಿಗೆ ಬಹು ಆನಂದವಾಯಿತು. ಅವನು ಮಲ್ಲ ಶಿಬಿರದತ್ತ ಹೊರಟನು. ಬಲರಾಮನು ಆನೆಯ ಇನ್ನೊಂದು ದಂತವನ್ನು ಭುಜದ ಮೇಲಿಟ್ಟುಕೊಂಡನು. ತಮ್ಮ ಗೋಪಬಾಲಕ ಸ್ನೇಹಿತರೊಂದಿಗೆ ಅವರು ಕಣವನ್ನು ಪ್ರವೇಶಿಸಿದರು. ಬಲರಾಮ ಮತ್ತು ತನ್ನ ಸ್ನೇಹಿತರೊಂದಿಗೆ ಕೃಷ್ಣನು ಕುಸ್ತಿಯ ಕಣವನ್ನು ಪ್ರವೇಶಿಸಿದಾಗ ಅವನೊಡನೆ ಅವರವರ ರಸಕ್ಕೆ ಅನುಗುಣವಾಗಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಗಳಲ್ಲಿ ಕಂಡನು. ಎಲ್ಲ ಸಂತೋಷದ ಮತ್ತು ಎಲ್ಲ ಹಿತವಾದ ಮತ್ತು ಅಹಿತವಾದ ರಸಗಳ ಭಂಡಾರ ಕೃಷ್ಣನೇ. ಮಲ್ಲ ಪಟುಗಳಿಗೆ ಅವನು ಸಿಡಿಲಿನಂತೆ ಕಂಡನು. ಜನಸಾಮಾನ್ಯರಿಗೆ ಅತ್ಯಂತ ಸ್ಫುರದ್ರೂಪಿಯಾದ ವ್ಯಕ್ತಿಯಂತೆ ಕಂಡನು. ಸ್ತ್ರೀಯರಿಗೆ ಮನ್ಮಥನೇ ಬಂದಂತೆ ಅತ್ಯಂತ ಸುಂದರ ಪುರುಷನಾಗಿ ಕಂಡು ಅವರ ಕಾಮವನ್ನು ಉಕ್ಕಿಸಿದನು. ಅಲ್ಲಿದ್ದ ಗೋಪಾಲಕರು ಕೃಷ್ಣನನ್ನು ತಮ್ಮ ಗ್ರಾಮದಿಂದಲೇ ಬಂದ ನಂಟನಾಗಿ ಕಂಡರು. ಅಲ್ಲಿದ್ದ ಕ್ಷತ್ರಿಯ ರಾಜರಿಗೆ ಅವನು ಅತ್ಯಂತ ಬಲಶಾಲಿಯಾದ ನಾಯಕನಾಗಿ ಕಾಣಿಸಿದ. ಕೃಷ್ಣನ ತಂದೆ ತಾಯಿಯರಾದ ನಂದ ಮತ್ತು ಯಶೋಧೆಯರಿಗೆ ಅವನು ಅತ್ಯಂತ ಪ್ರೀತಿಯ ಮಗುವಾಗಿ ಕಂಡ. ಭೋಜವಂಶದ ಕಂಸನಿಗೆ ಸಾವೇ ರೂಪ ತಾಳಿ ಬಂದಂತೆ ಕಂಡನು. ಬುದ್ಧಿಹೀನರಿಗೆ ಅವನು ನಿಷ್ಪ್ರಯೋಜಕ ಮನುಷ್ಯನಾಗಿ ಕಂಡ. ಅಲ್ಲಿದ್ದ ಯೋಗಿಗಳಿಗೆ ಅವನು ಪರಮಾತ್ಮನಾಗಿ ಕಂಡ. ವೃಷ್ಣಿ ವಂಶದವರಿಗೆ ಅವನು ತಮ್ಮ ವಂಶದ ಅತ್ಯಂತ ಪ್ರಸಿದ್ಧ ಪುರುಷನಾಗಿ ಕಂಡ. ಹೀಗೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಗಳಲ್ಲಿ ಅವನನ್ನು ಕಾಣುತ್ತಿರಲು ಕೃಷ್ಣನು ಬಲರಾಮನೊಂದಿಗೆ ಮತ್ತು ತನ್ನ ಗೆಳೆಯರಾದ ಗೋಪ ಬಾಲಕರೊಂದಿಗೆ ಮಲ್ಲರಂಗವನ್ನು ಪ್ರವೇಶಿಸಿದನು. ಕೃಷ್ಣನು ಆಗಲೇ ಆನೆ ಕುವಲಯಾಪೀಡವನ್ನು ಕೊಂದನೆಂಬ ವಿಷಯವನ್ನು ಕೇಳಿದ್ದ ಕಂಸನಿಗೆ ಅವನು ಭಯಂಕರನೆಂದು ತಿಳಿದಿತ್ತು. ಆದುದರಿಂದ ಅವನಿಗೆ ಕೃಷ್ಣನನ್ನು ಕಂಡು ಬಹು ಹೆದರಿಕೆಯಾಯಿತು. ಕೃಷ್ಣ ಮತ್ತು ಬಲರಾಮರಿಗೆ ಉದ್ದವಾದ ಕೈಗಳಿದ್ದವು. ಅವರು ಸುಂದರವಾದ ಉಡುಪನ್ನು ಧರಿಸಿದ್ದರು ಮತ್ತು ಅಲ್ಲಿ ನೆರೆದವರನ್ನೆಲ್ಲ ಆಕರ್ಷಿಸಿದರು. ಅಭಿನಯಿಸಲು ರಂಗಭೂಮಿಗೆ ಹೋಗುವ ನಟರಂತೆ ಅವರು ಉಡುಪು ಧರಿಸಿದ್ದರು. ಅಲ್ಲಿದ್ದವರೆಲ್ಲರ ಗಮನವನ್ನು ಸೆಳೆದರು. ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಕಂಡ ಮಥುರಾಪುರದ ನಿವಾಸಿಗಳಿಗೆ ಬಹು ಸಂತೋಷವಾಯಿತು. ತಾವು ಸ್ವರ್ಗಲೋಕದ ಅಮೃತವನ್ನು ಕುಡಿಯುವಂತೆ ಎಷ್ಟು ನೋಡಿದರೂ ತೃಪ್ತಿಯಾಗದ ಕಣ್ಣುಗಳಿಂದ ಅವನ ಮುಖವನ್ನು ದಿಟ್ಟಿಸಿದರು. ಕೃಷ್ಣನನ್ನು ನೋಡುವುದು ಅವರಿಗೆ ಎಷ್ಟು ಸಂತೋಷವನ್ನು ಕೊಟ್ಟಿತೆಂದರೆ ಅವರು ಅವನ ಮುಖವನ್ನು ಕಂಡು ಅಮೃತವನ್ನು ಕುಡಿಯುತ್ತಿದ್ದಂತೆ ಮಾತ್ರವಲ್ಲ, ಅವನ ದೇಹದ ಸುವಾಸನೆಯನ್ನು ಸವಿದು ಅದರ ರುಚಿಯನ್ನು ನೆಕ್ಕುತ್ತಿದ್ದಂತೆ ಮತ್ತು ಕೃಷ್ಣ ಬಲರಾಮರನ್ನು ಆರಂಗಿಸುತ್ತಿದ್ದಂತೆ ಕಂಡಿತು. ನೆರೆದ ಜನ ಆ ಈರ್ವರು ಲೋಕೋತ್ತರ ಸಹೋದರರನ್ನು ಕುರಿತು ತಮ್ಮ ತಮ್ಮಲ್ಲಿ ಮಾತಾಡಿಕೊಳ್ಳತೊಡಗಿದರು. ಬಹುಕಾಲದಿಂದ ಅವರು ಕೃಷ್ಣ ಮತ್ತು ಬಲರಾಮರ ಸೌಂದರ್ಯ ಮತ್ತು ಕಾರ್ಯಗಳನ್ನು ಕುರಿತು ಕೇಳಿದ್ದರು. ಆದರೆ ಈಗ ಅವರನ್ನು ಕಣ್ಣಾರೆ ನೋಡುತ್ತಿದ್ದರು. ಕೃಷ್ಣ ಮತ್ತು ಬಲರಾಮರು ವೃಂದಾವನದಲ್ಲಿ ಕಾಣಿಸಿಕೊಂಡ ದೇವೋತ್ತಮ ಪರಮಪುರುಷ ನಾರಾಯಣನ ಪೂರ್ಣಾವತಾರಗಳೆಂದು ಭಾವಿಸಿದರು. ಪುರ ಜನರು ಕೃಷ್ಣನ ಲೀಲೆಗಳು ವಸುದೇವನ ಮಗನಾಗಿ ಅವನ ಜನನ ಅವನನ್ನು ಗೋಕುಲದಲ್ಲಿ ನಂದ ಮಹಾರಾಜ ಮತ್ತು ಅವನ ಹೆಂಡತಿಯ ಪೋಷಣೆಗೆ ಒಪ್ಪಿಸಿದ್ದು ಮತ್ತು ಅವನು ಮಥುರೆಗೆ ಬರುವಂತೆ ಮಾಡಿದ ಘಟನೆಗಳು ಇವೆಲ್ಲವನ್ನು ಕುರಿತು ಹಾಡಲು ಪ್ರಾರಂಭಿಸಿದರು. ಅವರು ಪೂತನಿಯ ಸಂಹಾರವನ್ನು ಸುಂಟರ ಗಾಳಿಯಾಗಿ ಬಂದ ತೃಣಾವರ್ತನ ಸಂಹಾರವನ್ನು ವರ್ಣಿಸಿದರು. ಯಮಳ ಅರ್ಜುನ ವೃಕ್ಷಗಳಿಂದ ಅವಳಿ ಜವಳಿ ಸೋದರರನ್ನು ಬಿಡುಗಡೆ ಮಾಡಿದ್ದನ್ನು ಸ್ಮರಿಸಿಕೊಂಡರು. ಮಥುರೆಯ ಪುರಜನರು ತಮ್ಮ ತಮ್ಮಲ್ಲಿ ಹೀಗೆ ಮಾತನಾಡಿಕೊಂಡರು. ಕೃಷ್ಣ ಬಲರಾಮರು ವೃಂದಾವನದಲ್ಲಿ ಶಂಖಾಸುರ ಕೇಶಿ ಧೇನುಕಾಸುರ ಮತ್ತಿತರ ಅನೇಕ ರಾಕ್ಷಸರನ್ನು ಕೊಂದರು. ಸರ್ವ ವಿನಾಶಕ ಅಗ್ನಿಯಿಂದ ಕೃಷ್ಣನು ವೃಂದಾವನದ ಎಲ್ಲ ಗೋಪಾಲಕರನ್ನು ಕಾಪಾಡಿದನು. ಯಮುನಾ ನದಿಯಲ್ಲಿದ್ದ ಕಾಳಿಯನಿಗೆ ಬುದ್ಧಿ ಕಲಿಸಿದನು ಮತ್ತು ಸ್ವರ್ಗದ ಅರಸ ಇಂದ್ರನ ಸೊಕ್ಕಿಗೆ ತಡೆ ಹಾಕಿದನು. ಕೃಷ್ಣನು ಒಂದು ಕೈಯಲ್ಲಿ 7 ದಿನಗಳ ಕಾಲ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದು ಬಿಡುವ ಕೊಡದ ಮಳೆ ಮತ್ತು ಚಂಡಮಾರುತದಿಂದ ಗೋಕುಲದ ಜನರನ್ನು ಕಾಪಾಡಿದನು. ಇತರ ಸ್ವಾರಸ್ಯಕರ ಪ್ರಸಂಗಗಳನ್ನು ಅವರು ಸ್ಮರಿಸಿಕೊಂಡರು. ವೃಂದಾವನದ ಸ್ತ್ರೀಯರಿಗೆ ಕೃಷ್ಣನ ಚೆಲುವನ್ನು ಕಂಡು ಅವನ ಲೀಲೆಗಳಲ್ಲಿ ಭಾಗವಹಿಸುವುದರಿಂದ ಎಷ್ಟು ಸಂತೋಷವಾಯಿತೆಂದರೆ ಭೌತಿಕ ಅಸ್ತಿತ್ವದ ಉದ್ದೇಶವನ್ನು ಅವರು ಮರೆತು ಬಿಟ್ಟರು. ಕೃಷ್ಣನನ್ನು ನೋಡಿ ಅವನನ್ನೇ ಕುರಿತು ಯೋಚನೆ ಮಾಡಿದ್ದರಿಂದ ಅವರು ಭೌತಿಕ ಬದುಕಿನ ಆಯಾಸವನ್ನೆಲ್ಲ ಮರೆತು ಬಿಟ್ಟರು. ಕೃಷ್ಣನು ಯದುವಂಶದಲ್ಲಿ ಕಾಣಿಸಿಕೊಂಡಿದ್ದರಿಂದ ಆ ವಂಶವು ಇಡೀ ವಿಶ್ವದಲ್ಲಿ ಅತ್ಯಂತ ಕೀರ್ತಿವಂತ ವಂಶವಾಗಿ ಉಳಿಯುತ್ತದೆ ಎಂದು ಅವರು ಯದುವಂಶವನ್ನು ಕುರಿತು ಮಾತನಾಡಿಕೊಂಡರು. ಹೀಗೆ ಅವರು ಕೃಷ್ಣ ಬಲರಾಮರ ಕೆಲಸ ಕಾರ್ಯಗಳನ್ನು ಕುರಿತು ಮಾತನಾಡುತ್ತಿದ್ದಾಗ ಕುಸ್ತಿಯ ಪಂದ್ಯವು ಪ್ರಾರಂಭವಾಗುವುದೆಂದು ಘೋಷಿಸುವ ವಾದ್ಯಗಳು ಮೊಳಗಿದುದು ಅವರಿಗೆ ಕೇಳಿಸಿತು. ಪ್ರಸಿದ್ಧ ಮಲ್ಲನಾದ ಚಾಣೂರನು ಕೃಷ್ಣ ಬಲರಾಮರೊಂದಿಗೆ ಮಾತನಾಡಲು ಪ್ರಾರಂಭಿಸಿದನು. ಅವನು ಹೀಗೆ ಹೇಳಿದನು, ನನ್ನ ಪ್ರಿಯ ಕೃಷ್ಣ ಮತ್ತು ಬಲರಾಮ, ನಿಮ್ಮ ಈಗಿನವರೆಗಿನ ಚಟುವಟಿಕೆಗಳ ವಿಷಯವನ್ನು ನಾವು ಕೇಳಿದ್ದೇವೆ. ನೀವು ಮಹಾವೀರರು, ಆದುದರಿಂದ ಅರಸನು ನಿಮ್ಮನ್ನು ಕರೆಸಿದ್ದಾನೆ. ನಿಮ್ಮದು ಅಸಾಧಾರಣ ಬಾಹುಬಲ ಎಂದು ಕೇಳಿದ್ದೇವೆ. ಇಲ್ಲಿರುವ ಅರಸರು ಎಲ್ಲ ಜನರೂ ನಿಮ್ಮ ಮಲ್ಲಪಟುತ್ವವನ್ನು ನೋಡಲು ಬಯಸುತ್ತಾರೆ. ಪ್ರಜೆಯಾದವನು ವಿಧೇಯನಾಗಿದ್ದು ಆಳುವ ಅರಸನ ಮನಸ್ಸನ್ನು ಸಂತೋಷಪಡಿಸಬೇಕು. ಹೀಗೆ ಮಾಡಿದ ಪೌರನಿಗೆ ಎಲ್ಲ ಬಗೆಯ ಭಾಗ್ಯಗಳು ಲಭಿಸುತ್ತವೆ. ವಿಧೇಯನಾಗಿರದವನು ರಾಜನ ಕೋಪದಿಂದ ದುಃಖಕ್ಕೆ ಗುರಿಯಾಗುತ್ತಾನೆ. ನೀವು ಗೋಪ ಬಾಲಕರೊಡನೆ ಗೋವುಗಳನ್ನು ನೋಡಿಕೊಳ್ಳುವಾಗ ಒಬ್ಬರೊಡನೊಬ್ಬರು ಕುಸ್ತಿ ಮಾಡಿ ಸಂತೋಷ ಪಡುತ್ತೀರಿ ಎಂದು ಕೇಳಿದ್ದೇವೆ. ರಾಜನಿಗೂ ಇಲ್ಲಿರುವ ಜನರಿಗೂ ಸಂತೋಷವಾಗುವಂತೆ ನೀವು ನಮ್ಮೊಡನೆ ಮಲ್ಲಯುದ್ಧ ಮಾಡಬೇಕೆಂದು ಬಯಸುತ್ತೇವೆ. ಕೃಷ್ಣನು ಕೂಡಲೇ ಚಾಣೂರನ ಮಾತುಗಳನ್ನು ಅರ್ಥ ಮಾಡಿಕೊಂಡನು ಮತ್ತು ಅವನೊಡನೆ ಕುಸ್ತಿ ಮಾಡಲು ಸಿದ್ಧನಾದನು. ಆದರೂ ಕಾಲ ಮತ್ತು ಸಂದರ್ಭಗಳಿಗೆ ಅನುಗುಣವಾಗಿ ಹೀಗೆಂದನು, ನೀವು ಭೋಜರಾಜನ ಪ್ರಜೆಗಳು, ಕಾಡಿನಲ್ಲಿ ವಾಸ ಮಾಡುತ್ತೀರಿ. ನಾವು ಪರೋಕ್ಷವಾಗಿ ಅವನ ಪ್ರಜೆಗಳು ಮತ್ತು ಸಾಧ್ಯವಾದ ಮಟ್ಟಿಗೂ ಅವನಿಗೆ ಸಂತೋಷವನ್ನುಂಟು ಮಾಡಲು ಪ್ರಯತ್ನಿಸುತ್ತೇವೆ. ಕುಸ್ತಿ ಮಾಡುವ ಈ ಅವಕಾಶವು ಅವನು ಮಾಡಿರುವ ದೊಡ್ಡ ಉಪಕಾರ. ಆದರೆ ನಾವು ಇನ್ನೂ ಹುಡುಗರು. ವೃಂದಾವನದ ಕಾಡಿನಲ್ಲಿ ಕೆಲವೊಮ್ಮೆ ನಮ್ಮ ವಯಸ್ಸಿನ ಹುಡುಗರೊಂದಿಗೆ ಆಡುತ್ತೇವೆ. ಸಮವಯಸ್ಸಿನ ಮತ್ತು ಸಮಬಲರ ಜೊತೆಗೆ ಸೆಣಸುವುದು ನಮಗೆ ಒಳ್ಳೆಯದು ಎಂದು ಭಾವಿಸುತ್ತೇವೆ. ಆದರೆ ನಿಮ್ಮಂತಹ ಮಹಾಮಲ್ಲರ ಜೊತೆ ಕುಸ್ತಿ ಮಾಡುವುದು ಪ್ರೇಕ್ಷಕರಿಗೆ ಒಳ್ಳೆಯದಲ್ಲ. ಅದು ಅವರ ಧಾರ್ಮಿಕ ತತ್ವಗಳಿಗೆ ವಿರುದ್ಧವಾಗಿರುತ್ತವೆ. ಹೀಗೆ ಕೃಷ್ಣನು ಪ್ರಸಿದ್ಧರೂ ಬಲಶಾಲಿಗಳೂ ಆದ ಮಲ್ಲರು ಕೃಷ್ಣ ಮತ್ತು ಬಲರಾಮರನ್ನು ಕುಸ್ತಿಗೆ ಆಹ್ವಾನಿಸಬಾರದೆಂದು ಸೂಚಿಸಿದನು. ಇದಕ್ಕೆ ಉತ್ತರವಾಗಿ ಚಾಣೂರನು, ನನ್ನ ಪ್ರಿಯ ಕೃಷ್ಣ, ನೀನು ಮಗುವೂ ಅಲ್ಲ ತರುಣನೂ ಅಲ್ಲ ಎಂದು ನಮಗೆ ಅರ್ಥವಾಗುತ್ತದೆ. ನೀನು ನಿನ್ನ ದೊಡ್ಡ ಅಣ್ಣ ಬಲರಾಮನು ಎಲ್ಲರನ್ನೂ ಮೀರಿಸಿದವರು. ಇತರ ಆನೆಗಳನ್ನು ಕೊಲ್ಲುವಷ್ಟು ಬಲವಿದ್ದ ಕುವಲಯಾಪೀಡ ಎನ್ನುವ ಆನೆಯನ್ನು ನೀನು ಆಗಲೇ ಕೊಂದಿದ್ದೀಯೇ. ಆ ಆನೆಯನ್ನು ಆಶ್ಚರ್ಯಕರವಾದ ರೀತಿಯಲ್ಲಿ ಕೊಂದಿದ್ದೀಯೇ. ನಿನ್ನ ಬಲದ ಕಾರಣದಿಂದಾಗಿ ನಮ್ಮಲ್ಲಿ ಹೆಚ್ಚು ಬಲಶಾಲಿಗಳಾದವರೊಡನೆ ಸ್ಪರ್ಧಿಸುವುದು ನಿನಗೆ ಯೋಗ್ಯವಾದದ್ದು. ಆದುದರಿಂದ ನಾನು ನಿನ್ನೊಡನೆ ಕುಸ್ತಿ ಮಾಡಲು ಬಯಸುತ್ತೇನೆ. ನಿನ್ನ ಅಣ್ಣ ಬಲರಾಮನು ಮುಷ್ಟಿಕನೊಡನೆ ಕುಸ್ತಿ ಮಾಡುವನು. ಕುವಲಯಾಪೀಡ ಎನ್ನುವ ಆನೆಯ ಸಂಹಾರ ಎಂಬ 42ನೆಯ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.